ಪಾಠ ಏಳು. ದೇವರ ರಾಜ್ಯ ಅಂದರೇನು? ಒಂದು. ದೇವರ ರಾಜ್ಯ ಅಂದರೇನು? ದೇವರ ಸರ್ಕಾರವೇ ದೇವರ ರಾಜ್ಯ. ಸ್ವರ್ಗದಿಂದ ಆಳುವ ಅದು ಭೂಮಿಯಲ್ಲಿರುವ ಎಲ್ಲ ಸರ್ಕಾರಗಳನ್ನು ಉರುಳಿಸಿ ಸ್ವರ್ಗದಲ್ಲೂ ಭೂಮಿಯಲ್ಲೂ ದೇವರ ಉದ್ದೇಶವನ್ನು ಈಡೇರಿಸುವುದು. ಇದು ನಿಜಕ್ಕೂ ಸಿಹಿ ಸುದ್ದಿ. ಏಕೆಂದರೆ ಜನರು ಇಂದು ಒಳ್ಳೆಯ ಸರ್ಕಾರ ಬರಬೇಕೆಂದು ಆಶಿಸುತ್ತಿದ್ದಾರೆ. ದೇವರ ಸರ್ಕಾರ ಮಾನವರ ಎಲ್ಲ ಅಗತ್ಯಗಳನ್ನು ಪೂರೈಸಿ ಭೂಮಿಯಲ್ಲಿ ಒಗ್ಗಟ್ಟು ಐಕ್ಯತೆಯನ್ನು ತರುವುದು.
ದಾನಿಯೇಲ 2:44 ಹೇಳುತ್ತದೆ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಮತ್ತಾಯ 6:9-10 ಹೇಳುತ್ತದೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪವಿತ್ರೀಕರಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಮತ್ತಾಯ 24:14 ಹೇಳುತ್ತದೆ, ರಾಜ್ಯದ ಈ ಸುವಾರ್ತೆಯು ನಿವಾಸಿತ ಭೂಮಿಯಾದ್ಯಂತ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು, ಮತ್ತು ಆಗ ಅಂತ್ಯವು ಬರುವುದು.
ಒಂದು ರಾಜ್ಯ ಅಂದ ಮೇಲೆ ಆಳ್ವಿಕೆ ನಡೆಸಲು ಒಬ್ಬ ರಾಜ ಇರಲೇಬೇಕು. ದೇವರು ಯಾರನ್ನು ರಾಜನಾಗಿ ನೇಮಿಸಿದ್ದಾನೆ ಗೊತ್ತೇ? ತನ್ನ ಮಗನಾದ ಯೇಸು ಕ್ರಿಸ್ತನನ್ನು.
ಪ್ರಕಟಣೆ 11:15 ಹೇಳುತ್ತದೆ, ಏಳನೆಯ ದೇವದೂತನು ತನ್ನ ತುತೂರಿಯನ್ನು ಓದಿದನು. ಸ್ವರ್ಗದಲ್ಲಿ ಮಹಾಧ್ವನಿಗಳು ಉಂಟಾಗಿ, ಲೋಕದ ರಾಜ್ಯವು ಖಂಡಿತವಾಗಿಯೂ ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯವಾಗಿ ಪರಿಣಮಿಸಿತು. ಆತನು ಸದಾ ಸರ್ವದಾ ರಾಜನಾಗಿ ಆಳುವನು ಎಂದು ಹೇಳಿದವು.
2. ಯೇಸು ನಿಜಕ್ಕೂ ಒಬ್ಬ ದಕ್ಷ ರಾಜನೇಕೆ? ದೇವಪುತ್ರ ಯೇಸುವಿಗೆ ಮಾನವರ ಮೇಲೆ ಅಪಾರ ಪ್ರೀತಿಯಿದೆ. ಸದಾ ನೀತಿ ನ್ಯಾಯದ ಪರ ವಹಿಸುವ ಸ್ವಭಾವ ಆತನದ್ದು. ಅವನು ಸ್ವರ್ಗದಿಂದ ಭೂಮಿಯನ್ನು ಆಳುವುದರಿಂದ ಮಾನವರ ಸಂಕಷ್ಟಗಳನ್ನು ಹೋಗಲಾಡಿಸುವ ಅಪಾರ ಶಕ್ತಿ ಆತನಿಗಿದೆ. ಮೃತಪಟ್ಟ ನಂತರ ಅವನು ಪುನರುತ್ಥಾನಗೊಂಡು ಸ್ವರ್ಗಕ್ಕೆ ಹೋದನು. ರಾಜ್ಯಾಧಿಕಾರ ಸಿಗುವವರೆಗೂ ದೇವರ ಬಲಗಡೆ ಆಸೀನನಾಗಿದ್ದನು. ನಂತರ ದೇವರು ಅವನಿಗೆ ಪಟ್ಟಾಭಿಷೇಕ ಮಾಡಿದನು.
ದಾನಿಯೇಲ 7:13-14 ಓದುವುದು, ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೂ ಘನತೆಯೂ ರಾಜ್ಯವೂ ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು.
ಯೇಸುವಿನಂತ ದಕ್ಷರಾಜ ಸಿಗಲಾರ ಏಕೆ?
ಮಾರ್ಕ 1:40-42 ಓದುವುದು, ಒಬ್ಬ ಕುಷ್ಠರೋಗಿಯು ಸಹ ಅವನ ಬಳಿ ಬಂದು ಮೊಣಕಾಲೂರಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಅವನು ಕನಿಕರಪಟ್ಟು ಕೈಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿದನು. ಕೂಡಲೇ ಕುಷ್ಠವು ವಾಸಿಯಾಗಿ ಅವನು ಶುದ್ಧನಾದನು.
3. ಯೇಸುವಿನ ಜೊತೆ ಬೇರೆ ಯಾರು ಆಳ್ವಿಕೆ ನಡೆಸುವರು? ಪವಿತ್ರ ಜನರ ಅಥವಾ ಭಕ್ತ ಜನರ ಒಂದು ಗುಂಪು ಯೇಸುವಿನೊಂದಿಗೆ ಭೂಮಿಯನ್ನು ಆಳುವುದು. ಇವರು ಸ್ವರ್ಗದಿಂದ ಆಳುವುದಾದರೂ ಮನುಷ್ಯರೊಳಗಿಂದ ಆಯ್ಕೆಯಾಗುತ್ತಾರೆ. ಈ ಪೈಕಿ ಮೊದಲು ಆಯ್ಕೆಯಾಗಿದ್ದು ಯೇಸುವಿನೊಂದಿಗಿದ್ದ ಆಪ್ತ ಶಿಷ್ಯರು. ಯಹೋವದೇವರು ಇಂದಿನವರೆಗೂ ದೇವಭಕ್ತ ಸ್ತ್ರೀ ಪುರುಷರನ್ನು ಆಯ್ಕೆ ಮಾಡುತ್ತಿದ್ದಾನೆ. ಅವರು ಸಹ ಯೇಸುವಿನಂತೆ ಪುನರುತ್ಥಾನಗೊಂಡು ಅದೃಶ್ಯ ಶರೀರಿಗಳಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ.
ಯೋಹಾನ 14:1-3 ಹೇಳುತ್ತದೆ, ನಿಮ್ಮ ಹೃದಯಗಳು ಕಳವಳಗೊಳ್ಳುವಂತೆ ಬಿಡಬೇಡಿರಿ. ದೇವರಲ್ಲಿ ನಂಬಿಕೆಯಿಡಿರಿ, ನನ್ನಲ್ಲಿಯೂ ನಂಬಿಕೆಯಿಡಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸಸ್ಥಳಗಳಿವೆ, ಇಲ್ಲವಾದರೆ ನಾನು ನಿಮಗೆ ಹೇಳುತ್ತಿದ್ದೆ. ಏಕೆಂದರೆ ನಾನು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧಪಡಿಸಲು ಹೋಗುತ್ತಿದ್ದೇನೆ. ಇದಲ್ಲದೆ ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸುವುದಾದರೆ ಪುನಃ ಬಂದು ನಿಮ್ಮನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುವೆನು. ಆಗ ನಾನು ಇರುವಲ್ಲಿಯೇ ನೀವು ಇರುವಂತಾಗುವುದು. 1 ಕೊರಿಂಥ 15:42-44 ಹೇಳುತ್ತದೆ, ಸತ್ತವರ ಪುನರುತ್ಥಾನವು ಹೀಗೆಯೇ ಇರುತ್ತದೆ. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎಬ್ಬಿಸಲ್ಪಡುತ್ತದೆ. ಅದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎಬ್ಬಿಸಲ್ಪಡುತ್ತದೆ. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎಬ್ಬಿಸಲ್ಪಡುತ್ತದೆ. ಶಾರೀರಿಕ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎಬ್ಬಿಸಲ್ಪಡುತ್ತದೆ. ಶಾರೀರಿಕ ದೇಹವಿರುವುದಾದರೆ ಆತ್ಮೀಕ ದೇಹವೂ ಇರುವುದು.
ಎಷ್ಟು ಮಂದಿ ಸ್ವರ್ಗಕ್ಕೆ ಹೋಗುತ್ತಾರೆ? ಯೇಸು ಅವರನ್ನು ಚಿಕ್ಕ ಹಿಂಡು ಎಂದು ಹೇಳಿದನು. ಅವರ ಒಟ್ಟು ಸಂಖ್ಯೆ 144,000 ಆಗಿದ್ದು ಯೇಸುವಿನೊಂದಿಗೆ ಭೂಮಿಯನ್ನು ಆಳುವರು.
ಪ್ರಕಟಣೆ 14:1 ಹೇಳುತ್ತದೆ, ಇಗೋ ಕುರಿಮರಿಯು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ನಾನು ನೋಡಿದನು. ಅವನೊಂದಿಗೆ 144,000 ಮಂದಿ ಇದ್ದರು. ಅವರವರ ಹಣೆಗಳ ಮೇಲೆ ಅವನ ಹೆಸರೂ ಅವನ ತಂದೆಯ ಹೆಸರೂ ಬರೆಯಲ್ಪಟ್ಟಿತ್ತು.
4. ಯೇಸು ಆಳ್ವಿಕೆ ಆರಂಭಿಸಿದಾಗ ಏನಾಯ್ತು ಗೊತ್ತೇ? ದೇವರ ರಾಜ್ಯ ಇಸವಿ 1914 ಆಳ್ವಿಕೆ ಆರಂಭಿಸಿತು. ಯೇಸು ಅಧಿಕಾರ ಸ್ವೀಕರಿಸಿದ ಕೂಡಲೇ ಸೈತಾನ ಹಾಗೂ ಅವನ ದೆವ್ವಗಳನ್ನು ಸ್ವರ್ಗದಿಂದ ಭೂಮಿಗೆ ತಳ್ಳಿದನು. ಆ ಸೋಲಿನಿಂದ ಕುಪಿತನಾದ ಸೈತಾನ ಭೂಮಿಯ ಎಲ್ಲಾ ಕಡೆ ಸಮಸ್ಯೆ ಉಂಟು ಮಾಡಲು ತೊಡಗಿದನು. ಅಂದಿನಿಂದ ಮಾನವರ ಸಂಕಷ್ಟಗಳು ಹೆಚ್ಚುತ್ತಲೇ ಇವೆ. ಯುದ್ಧ, ಆಹಾರದ ಕೊರತೆ, ಅಂಟುರೋಗ, ಭೂಕಂಪ ಇವೆಲ್ಲ ದೇವರ ರಾಜ್ಯ ಶೀಘ್ರದಲ್ಲೇ ಭೂಮಿಯಲ್ಲಿ ಆಡಳಿತ ವಹಿಸುವುದು ಎನ್ನುವ ಸೂಚನೆ ಆಗಿದೆ.
ಲೂಕ 21:7 ಹೇಳುತ್ತದೆ, ಅದಕ್ಕೆ ಅವರು, ಬೋಧಕನೇ, ಈ ಸಂಗತಿಗಳು ನಿಜವಾಗಿಯೂ ಯಾವಾಗ ಸಂಭವಿಸುವವು? ಮತ್ತು ಇವು ಸಂಭವಿಸಲಿಕ್ಕಿರುವಾಗ ಯಾವ ಸೂಚನೆಯಿರುವುದು ಎಂದು ಅವನನ್ನು ಕೇಳಿದರು. ವಚನ 10:11 ಹೇಳುತ್ತದೆ, ಬಳಿಕ ಅವನು ಅವರಿಗೆ ಮುಂದುವರಿಸಿ ಹೇಳಿದ್ದು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು, ಮಹಾಭೂಕಂಪಗಳಾಗುವವು, ಒಂದರ ನಂತರ ಇನ್ನೊಂದು ಸ್ಥಳದಲ್ಲಿ ಅಂಟುರೋಗಗಳು, ಆಹಾರದ ಕೊರತೆಗಳು ಇರುವವು, ಭಯಾನಕ ದೃಶ್ಯಗಳು, ಆಕಾಶದಿಂದ ಮಹಾಸೂಚನೆಗಳು ಉಂಟಾಗುವವು. ವಚನ 31 ಹೇಳುತ್ತದೆ, ತದ್ರೀತಿಯಲ್ಲಿ ಈ ಸಂಗತಿಗಳು ಸಂಭವಿಸುತ್ತಿರುವುದನ್ನು ನೀವು ಸಹ ನೋಡುವಾಗ ದೇವರ ರಾಜ್ಯವು ಹತ್ತಿರದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಿರಿ.
5. ದೇವರ ರಾಜ್ಯ ಏನನ್ನು ಸಾಧಿಸುತ್ತದೆ? ದೇವರ ಸರ್ಕಾರದ ಕುರಿತು ಇಂದು ಜಗತ್ತಿನಾದ್ಯಂತ ಎಲ್ಲ ಜನರಿಗೆ ತಿಳಿಸಲಾಗುತ್ತಿದೆ. ಆ ಮೂಲಕ ದೇವರ ರಾಜ್ಯವು ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವ ಅಸಂಖ್ಯ ಮಾನವರ ಮಧ್ಯೆ ಪ್ರೀತಿಯ ಬಾಂಧವ್ಯವನ್ನು ಬೆಸೆಯುತ್ತಿದೆ. ಲಕ್ಷಾಂತರ ಮಂದಿ ದೇವರ ರಾಜ್ಯದ ಪ್ರಜೆಗಳಾಗಿ ಯೇಸುವಿನ ಆಡಳಿತಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ. ಮಾನವ ಸರ್ಕಾರಗಳನ್ನು ನಾಶಗೊಳಿಸುವ ಸಮಯದಲ್ಲಿ ದೇವರ ರಾಜ್ಯವು ಭೂಮಿಯಲ್ಲಿರುವ ತನ್ನ ಪ್ರಜೆಗಳನ್ನು ರಕ್ಷಿಸುವುದು. ಹಾಗಾಗಿ ದೇವರ ರಾಜ್ಯದ ಪ್ರಜೆಗಳಾಗಲು ಇಷ್ಟಪಡುವವರು ಯೇಸುವಿನ ಆಡಳಿತಕ್ಕೆ ಅಧೀನತೆ ತೋರಿಸಲು ಕಲಿತುಕೊಳ್ಳಬೇಕು.
ಪ್ರಕಟಣೆ 7:9 ಹೇಳುತ್ತದೆ, ಇವುಗಳಾದ ಮೇಲೆ ಇಗೋ ಯಾವ ಮನುಷ್ಯನಿಂದಲೂ ಎಣಿಸಲಾಗದಂತ ಒಂದು ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಕುರಿಮರಿಯ ಮುಂದೆಯೂ ನಿಂತಿರುವುದನ್ನು ನೋಡಿದೆನು. ಅವರು ಎಲ್ಲ ಜನಾಂಗಗಳಿಂದಲೂ, ಕುಲಗಳಿಂದಲೂ, ಪ್ರಜೆಗಳಿಂದಲೂ, ಭಾಷೆಗಳಿಂದಲೂ ಬಂದವರಾಗಿದ್ದು ಬಿಳಿ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ಅವರ ಕೈಗಳಲ್ಲಿ ತಾಳೆಯ ಗರಿಗಳು ಇದ್ದವು.
ವಚನ 14 ಹೇಳುತ್ತದೆ, ಆಗ ತಕ್ಷಣವೇ ನಾನು ಅವನಿಗೆ, ಸ್ವಾಮಿ, ನೀನೇ ಅದನ್ನು ತಿಳಿದಿದ್ದಿ ಎಂದು ಹೇಳಿದೆನು. ಅದಕ್ಕೆ ಅವನು ನನಗೆ, ಇವರು ಆ ಮಹಾಸಂಕಟವನ್ನು ಪಾರಾಗಿ ಬರುವವರು. ಇವರು ತಮ್ಮ ನಿಲುವಂಗಿಗಳನ್ನು ಕುರಿಮರಿಯ ರಕ್ತದಲ್ಲಿ ತೊಳೆದುಕೊಂಡು ಅವುಗಳನ್ನು ಬೆಳ್ಳಗೆ ಮಾಡಿಕೊಂಡಿದ್ದಾರೆ.
ವಚನ 16:17 ಹೇಳುತ್ತದೆ, ಇನ್ನು ಮೇಲೆ ಅವರಿಗೆ ಹಸಿವೆಯಾಗುವುದೂ ಇಲ್ಲ, ಬಾಯಾರಿಕೆಯಾಗುವುದೂ ಇಲ್ಲ. ಸೂರ್ಯನಾಗಲಿ ಯಾವುದೇ ಸುಡುವ ಶಾಖವಾಗಲಿ ಅವರ ಮೇಲೆ ಬಡಿಯುವುದಿಲ್ಲ. ಏಕೆಂದರೆ ಸಿಂಹಾಸನದ ಮಧ್ಯದಲ್ಲಿರುವ ಕುರಿಮರಿಯಾದವನು ಅವರನ್ನು ಪಾಲಿಸಿ ಜೀವಜಲದ ಒರತೆಗಳ ಬಳಿಗೆ ನಡೆಸುವನು ಮತ್ತು ದೇವರು ಅವರ ಕಣ್ಣೀರನ್ನೆಲ್ಲಾ ಒರೆಸಿಬಿಡುವನು ಎಂದು ಹೇಳಿದನು.
ಯೇಸು ಈ ಭೂಮಿಯನ್ನು 1000 ವರ್ಷ ಆಳುತ್ತಾನೆ. ಮಾನವರನ್ನು ದೇವರು ಸೃಷ್ಟಿ ಮಾಡಿದಾಗ ಈ ಭೂಮಿ ಮೇಲಿದ್ದ ಶಾಂತಿ ನೆಮ್ಮದಿಯ ಪರಿಸ್ಥಿತಿಯನ್ನು ದೇವರ ರಾಜ್ಯ ಮತ್ತೆ ಇಡೀ ಭೂಮಿಯಲ್ಲಿ ತರುವುದು. 1000 ವರ್ಷ ಆಳಿದ ನಂತರ ಯೇಸು ತನ್ನ ಅಧಿಕಾರವನ್ನು ದೇವರಿಗೆ ವಾಪಸ್ಸು ಕೊಡುವನು. ದೇವರ ರಾಜ್ಯದ ಕುರಿತ ಈ ಎಲ್ಲಾ ಸಿಹಿಸುದ್ದಿಯನ್ನು ನೀವು ಯಾರ್ಯಾರಿಗೆ ತಿಳಿಸಲು ಇಷ್ಟಪಡುತ್ತೀರಿ?
ಕೀರ್ತನೆ 37:10-11 ಹೇಳುತ್ತದೆ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೇ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ವಚನ 29 ಹೇಳುತ್ತದೆ, ನೀತಿವಂತರೋ ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು.